ಇನ್ನೂ ಹಲವು ನಿರ್ಜೀವ ಕಾರ್ಯಗಳು.
Once again, we're going to look a little more deeper at what it means to do dead works that are neither classified under good or evil.
ಒಳ್ಳೆದರ ಮತ್ತು ಕೆಟ್ಟದರ ಕೆಳಗೆ ವರ್ಗೀಕರಣಗೊಂಡಂತ ನಿರ್ಜೀವ ಕಾರ್ಯಗಳ ಅರ್ಥವನ್ನ ಇನ್ನು ನಾವು ಆಳವಾಗಿ ತಿಳಿದುಕೊಳ್ಳುವುದನ್ನ ನೋಡಿಕೊಳ್ಳೋಣ.
And that makes us religious instead of making us spiritual.
ಅದು ನಮ್ಮನ್ನ ಆತ್ಮಿಕರನ್ನಾಗಿ ಮಾಡದೆ ಧಾರ್ಮಿಕರನ್ನಾಗಿ ಮಾಡುತ್ತದೆ.
We want to look at two more characteristics of dead works in our study today.
ಇಂದಿನ ನಮ್ಮ ಅಧ್ಯಯನದಲ್ಲಿ ನಿರ್ಜೀವ ಕಾರ್ಯಗಳ ಇನ್ನೂ ಎರಡು ಗುಣಲಕ್ಷಣಗಳನ್ನು ನೋಡಿಕೊಳ್ಳೋಣ.
Just to review what we have already done in our previous studies.
ಹಿಂದಿನ ಅಧ್ಯಯನಗಳಲ್ಲಿ ನೋಡಿಕೊಂಡಂತ ಕೆಲವು ಗುಣಲಕ್ಷಣಗಳನ್ನು ಮತ್ತೊಮ್ಮೆ ವಿಮರ್ಶೆ ಮಾಡಿಕೊಳ್ಳೋಣ.
Now we've been trying to understand what is the difference between a religious Christian and a spiritual Christian.
ಆತ್ಮಿಕ ಕ್ರೈಸ್ತನಿಗೂ ಮತ್ತು ಧಾರ್ಮಿಕ ಕ್ರೈಸ್ತನಿಗೂ ಇರುವಂತ ವ್ಯತ್ಯಾಸವನ್ನ ನಾವು ನೋಡಿಕೊಳ್ಳುತ್ತಾ ಇದ್ದೇವೆ.
And we've been trying to see how this makes all the difference in the world because religious Christians will finally become Pharisees.
ಇದು ಲೋಕದಲ್ಲಿ ಬಹಳಷ್ಟು ವ್ಯತ್ಯಾಸವನ್ನ ತರುತ್ತದೆ. ಧಾರ್ಮಿಕ ಮನುಷ್ಯನು ಕೊನೆಯದಾಗಿ ಫರಿಸಾಯನಾಗಿ ಬಿಡುತ್ತಾನೆ.
The other people who crucified Christ.
ಈ ಫರಿಸಾಯರೇ ಯೇಸುವನ್ನ ಶಿಲುಬೆಗೆ ಏರಿಸಿದ್ದು.
And spiritual Christians will become like Jesus.
ಆತ್ಮಿಕ ಕ್ರೈಸ್ತನು ಯೇಸುವಿನ ರೀತಿಯಲ್ಲಿ ಆಗುತ್ತಾನೆ.
So it's not just a small difference.
ಇದು ಸಣ್ಣ ವ್ಯತ್ಯಾಸವಲ್ಲ.
And the Pharisees were not people who were living constantly in adultery and theft and murder.
ಫರಿಸಾಯರು ಸತತವಾಗಿ ವ್ಯಭಿಚಾರದಲ್ಲಿ ಕೊಲೆಯಲ್ಲಿ ಮತ್ತು ಕಳ್ಳತನದಲ್ಲಿ ಜೀವಿಸ್ತಾ ಇರಲಿಲ್ಲ.
They were not debaucherous, evil, worldly people.
ಫರಿಸಾಯರು ಲೋಕದ ಕೆಟ್ಟ ಜನರಂತೆ ವ್ಯಭಿಚಾರಿಗಳು ಸಹ ಆಗಿರಲಿಲ್ಲ.
In fact, they were considered very spiritual by undiscerning Jews of their time.
ಸೂಕ್ಷ್ಮ ಗ್ರಹಿಕೆ ಇಲ್ಲದಂತ ಯಹೂದ್ಯರಿಂದ ಈ ಫರಿಸಾಯರು ಆತ್ಮಿಕ ಮನುಷ್ಯರಾಗಿ ಕಾಣಿಸಿಕೊಂಡರು.
And it's quite likely that even the disciples of Jesus, the apostle Peter and the apostles James and John, when they began to follow the Lord, before they met the Lord, if you had gone up to Peter or James or John, say 2-3 years before they met the Lord, and asked them,
ಯೇಸು ಕ್ರಿಸ್ತನ ಶಿಷ್ಯಂದರಾದಂತ ಯೋಹಾನ ಪೇತ್ರನು ಮತ್ತು ಯಾಕೋಬನು ಯೇಸು ಸ್ವಾಮಿಯನ್ನ ಹಿಂಬಾಲಿಸುವುದಕ್ಕಿಂತ ಮತ್ತು ಯೇಸು ಸ್ವಾಮಿಯನ್ನ ಭೇಟಿಯಾಗುವುದಕ್ಕಿಂತ 2 ಅಥವಾ 3 ವರ್ಷಗಳ ಮುಂಚೆ ಅವರನ್ನ ನೀವು ಈ ರೀತಿ ಕೇಳುವುದಾದರೆ,
Well, Peter, who do you think is a spiritual man that you know in your town?
ಪೇತ್ರನೆ, ನಿನ್ನ ಸ್ಥಳೀಯ ನಗರದಲ್ಲಿ ಆತ್ಮಿಕ ಮನುಷ್ಯನು ಯಾರೆಂದು ನೀನು ನೆನೆಸುತ್ತಿ ಎಂಬುದಾಗಿ ಕೇಳುವುದಾದರೆ,
I think Peter would have perhaps mentioned some long bearded old Pharisee who was the elder in the synagogue.
ನನ್ನ ಯೋಚನೆ ಪ್ರಕಾರ ಪೇತ್ರನು ಈ ರೀತಿಯಾಗಿ ಹೇಳುತ್ತಿದ್ದನು, ಸಭೆಯಲ್ಲಿ ಉದ್ದ ಗಡ್ಡವನ್ನು ಬಿಟ್ಟುಕೊಂಡಂತ ಹಿರಿಯರು ಮತ್ತು ಅನುಭವಿಗಳು ಆದಂತಹ ಫರಿಸಾಯರನ್ನು ಆತ್ಮಿಕನು ಎಂದು ಎಣಿಸುತ್ತೀನಿ ಎಂಬುದಾಗಿ ಹೇಳುತ್ತಿದ್ದನು.
And I think James and John would have also said the same.
ಯಾಕೋಬ ಮತ್ತು ಯೋಹಾನರು ಸಹ ಇದನ್ನೇ ಹೇಳುತ್ತಿದ್ದರು.
Because those are the people whom they respected as leaders.
ಇಂಥವರುಗಳೇ ನಾಯಕರಾಗಿ ಕರೆಯಲ್ಪಡುತ್ತಿದ್ದರು ಜನರಿಂದ.
Because they saw them fasting, they saw them praying, they saw them carrying these little boxes with scripture upon their foreheads. And
yakendare avaru prarthane maduvantaddanna mattu upavasa maduvantaddanna hagu upadeshagala ondu sanna pustakagalanna ಮತ್ತು ತಲೆಯಲ್ಲಿ ಉಪದೇಶಗಳ ವಚನಗಳನ್ನ ಹಿಡ್ಕೊಂಡಂತದನ್ನ ಜನರು ನೋಡ್ತಾ ಇದ್ದರಿಂದಾಗಿ
so frequently in the synagogue fighting for the truth and standing for the true doctrine.
ಅವರು ಸತ್ಯಕ್ಕಾಗಿ ಮತ್ತು ನಿಜವಾದ ಸಿದ್ಧಾಂತಗಳಿಗಾಗಿ ನಿಲ್ಲುವಂತದ್ದನ್ನ ಜನ ನೋಡ್ತಾ ಇದ್ರು.
And reading the scriptures, studying the scriptures, keeping the law, fervent to obey the law.
ಸತ್ಯವೇದವನ್ನು ಓದುವಂತದ್ದು, ಸತ್ಯವೇದವನ್ನು ಅಧ್ಯಯನ ಮಾಡುವಂತದ್ದು ಹಾಗೂ ನಿಯಮಗಳನ್ನು ಪಾಲಿಸುವಂತದ್ದು.
And they would have thought these are spiritual men.
ಇವನ್ನೆಲ್ಲ ನೋಡಿ ಅನೇಕರು ಗ್ರಹಿಸಿಕೊಂಡಿದ್ದೇನೆಂದ್ರೆ ಇವರೇ ಆತ್ಮಿಕ ಮನುಷ್ಯರು ಎಂಬುದಾಗಿ.
But when Jesus came along and they joined up with Jesus.
ಆದರೆ ಯೇಸು ಸ್ವಾಮಿ ಬಂದಾಗ ಮತ್ತು ಇವರುಗಳು ಯೇಸು ಸ್ವಾಮಿಯೊಟ್ಟಿಗೆ ಸಂಧಿಸಿದಾಗ,
they heard Jesus denouncing these Pharisees as vipers and deceivers who deserve to go to hell, they must have been shocked.
Yesu ee farisayarannu sarpa jati avaru vanchisuvavaru mattu narakakke yogyaru embudagi kariyalpaduvaga avaru acchari mattu gaabari gondaru.
And only then would their eyes have been opened to see that what they thought was spirituality was actually religiosity.
Aga avarugalu grahisikondiddenandre naavu aatmikaru mattu aatmikate anta tilukondaddu nijavagiyu dharmikateyagide embuvantaddanna tilkondru.
The people whom they considered to be spiritual were just plain religious.
ಯಾರನ್ನ ಆತ್ಮಿಕರು ಅಂತ ತಿಳ್ಕೊಂಡಿದ್ದರಲ್ಲ ಅವರು ಧಾರ್ಮಿಕರಾಗಿದ್ದಾರೆ ಎಂಬುವಂತದ್ದನ್ನ ಅರ್ಥಕೊಂಡ್ರು.
I believe unless the Holy Spirit opens our eyes, we can make the same mistake.
ನಾನು ನಂಬ್ತೇನೆ ಪವಿತ್ರಾತ್ಮನು ನಮ್ಮ ಒಳಗಿನ ಕಣ್ಣನ್ನು ತೆರಲಿಲ್ಲ ಅಂದ್ರೆ ನಾವು ಕೂಡ ಅದೇ ತಪ್ಪನ್ನ ಮಾಡುವವರಾಗಿರ್ತೇವೆ.
We can be quite sincere like Peter, James and John were. And yet be mistaken.
ನಾವು ಕೂಡ ಪೇತ್ರ ಯಾಕೋಬ ಯೋಹಾನರಂತೆ ಪ್ರಾಮಾಣಿಕರಾಗಿದ್ರೂ ಕೂಡ ತಪ್ಪುಗಳನ್ನು ಮಾಡ್ತೇವೆ.
When a person does the Lord's work, Christian activity without joy, it's a dead work.
ಒಬ್ಬ ಮನುಷ್ಯನು ಕ್ರೈಸ್ತ ಕಾರ್ಯವನ್ನ ಮತ್ತು ಕ್ರೈಸ್ತ ಚಟುವಟಿಕೆಗಳನ್ನ ಮತ್ತು ಕರ್ತನ ಸೇವೆಯನ್ನ ಸಂತೋಷದಿಂದ ಮಾಡಲಿಲ್ಲ ಅಂದ್ರೆ ಅದು ನಿರ್ಜೀವ ಕಾರ್ಯವಾಗಿದೆ.
Number 2, when he does it without love.
ಎರಡನೇದು ಪ್ರೀತಿಯಿಂದ ಮಾಡದೇ ಇರುವಂತಹ ಕಾರ್ಯಗಳು.
Number 3, when he does it without zeal.
ಮೂರನೇದು ಆಸಕ್ತಿಯಿಂದ ಮಾಡದೇ ಇರುವಂತಹ ಕಾರ್ಯಗಳು.
4, when he does it without faith.
ನಾಲ್ಕನೇದು ನಂಬಿಕೆಯಿಂದ ಇಲ್ಲದೆ ಮಾಡುವಂತಹ ಕಾರ್ಯಗಳು.
5, when he does it for his personal gain and honor.
ಐದನೇದು ತನ್ನ ಸ್ವಂತ ಲಾಭಕ್ಕಾಗಿ ಮತ್ತು ಸ್ವಂತ ಗೌರವಕ್ಕಾಗಿ ಮಾಡುವಂತಹ ಕಾರ್ಯಗಳು.
6, when he does those works merely to ease his conscience.
ಆರನೇದು ತನ್ನ ಮನಸ್ಸಾಕ್ಷಿಯನ್ನು ಸಮಾಧಾನ ಪಡಿಸುವ ಸಲುವಾಗಿ ಮಾಡುವಂತಹ ಕಾರ್ಯಗಳು.
7, when he does it out of fear of divine judgment.
ಏಳನೆಯದು ನ್ಯಾಯ ತೀರ್ಪಿನ ಭಯದಿಂದ ಮಾಡುವಂತಹ ಕಾರ್ಯಗಳು.
And 8, when he does it for the sake of obtaining a reward.
ಎಂಟನೆಯದು ಪ್ರತಿಫಲವನ್ನ ನಿರೀಕ್ಷಿಸಿ ಮಾಡುವಂತಹ ಕಾರ್ಯಗಳು.
All of these could be classified as dead works.
ಇವೆಲ್ಲವೂ ನಿರ್ಜೀವ ಕಾರ್ಯಗಳಾಗಿ ವರ್ಗೀಕರಣಗೊಂಡಿವೆ.
Now 9th, let us look at a verse which many Christians are not so familiar with.
ಒಂಬತ್ತನೆಯದು ಅನೇಕ ಕ್ರೈಸ್ತರು ಅರಿತುಕೊಳ್ಳದೇ ಇರುವಂತ ವಚನವನ್ನ ನೋಡಿಕೊಳ್ಳೋಣ.
It's in 2 Corinthians in chapter 4 and verse 10.
2 ಕೊರಿಂಥ 4ನೇ ಅಧ್ಯಾಯ 10ನೇ ವಚನ.
There the apostle Paul says, we always bear about in the body the dying of Jesus so that the life of Jesus might be made manifest in our body.
ಅಲ್ಲಿ ಪೌಲನು ಹೇಳೋದೇನೆಂದ್ರೆ ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ ಎಂಬುದಾಗಿ.
The life of Jesus is the light of the world.
ಯೇಸುವಿನ ಜೀವಿತವು ಲೋಕದ ಬೆಳಕಾಗಿದೆ.
If I were to ask you a question, who is the light of the world?
ನಾನು ನಿಮಗೆ ಈ ಪ್ರಶ್ನೆಯನ್ನ ಕೇಳೋದಾದ್ರೆ ಯಾರು ಲೋಕದ ಬೆಳಕಾಗಿದ್ದಾರೆ ಎಂಬುದಾಗಿ.
What would your answer be?
ನಿಮ್ಮ ಉತ್ತರ ಏನಾಗಿರುತ್ತದೆ?
My guess is that 99% of Christians would give the wrong answer.
ನನ್ನ ಯೋಚನೆ ಪ್ರಕಾರ ಶೇಕಡ 99%ರಷ್ಟು ಕ್ರೈಸ್ತರು ತಪ್ಪಾದ ಉತ್ತರವನ್ನ ಕೊಡ್ತಾರೆ.
They would say Jesus is the light of the world.
ಅನೇಕರು ಹೇಳುತ್ತಾರೆ ಯೇಸು ಕ್ರಿಸ್ತನು ಲೋಕದ ಬೆಳಕಾಗಿದ್ದಾನೆ ಎಂಬುದಾಗಿ.
And that answer would be wrong.
ಅವರ ಉತ್ತರವು ತಪ್ಪಾಗಿರುತ್ತದೆ.
I show that to you from scripture.
ಸತ್ಯವೇದದಿಂದ ನಾನು ನಿಮಗೆ ಉತ್ತರವನ್ನ ತೋರಿಸುತ್ತೇನೆ.
Jesus said in John's Gospel chapter 9 and verse 5.
ಯೋಹಾನ 9ನೇ ಅಧ್ಯಾಯ 5ನೇ ವಚನದಲ್ಲಿ ಯೇಸು ಈ ರೀತಿಯಾಗಿ ಹೇಳಿದ್ದಾರೆ.
Listen carefully.
ಇದನ್ನು ಎಚ್ಚರಿಕೆಯಿಂದ ಕೇಳಿಕೊಳ್ಳಿ.
While I am in the world, I am the light of the world.
ನಾನು ಲೋಕದಲ್ಲಿರುವಾಗ ಲೋಕದ ಬೆಳಕಾಗಿದ್ದೇನೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ.
So when did Jesus say he was the light of the world?
ತಾನು ಲೋಕದ ಬೆಳಕು ಎಂಬುದಾಗಿ ಯೇಸು ಸ್ವಾಮಿ ಯಾವಾಗ ಹೇಳಿದ್ದಾರೆ?
As long as he was in the world.
ಅವರು ಲೋಕದಲ್ಲಿ ಇರುವಷ್ಟು ದಿನ.
When he prayed to the Father in John chapter 17.
ಯೋಹನ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯು ತನ್ನ ತಂದೆಗೆ ಪ್ರಾರ್ಥನೆಯನ್ನ ಮಾಡಿದಾಗ,
he said to his Father, and now I am no longer in the world. I am leaving this world and I am coming to you.
Yesu Swami tana tandege helidenandre nanu innu ee lokadalli iruvudilla nanu ee lokavanna bittu ninna balige bartene embudagi.
So now that Jesus is no longer in the world but in heaven, who is the light of the world today?
ಹಾಗಾದ್ರೆ ಈಗ ಯೇಸು ಕ್ರಿಸ್ತನು ಈ ಲೋಕದಲ್ಲಿಲ್ಲ, ಪರಲೋಕದಲ್ಲಿದ್ದಾನೆ. ಹಾಗಾದರೆ ಲೋಕದ ಬೆಳಕು ಯಾರಾಗಿದ್ದಾರೆ ಇವಾಗ?
He said, as long as he's in the world, he's the light of the world, but he's gone.
ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಲೋಕದಲ್ಲಿ ಇರುವಷ್ಟು ದಿನ ಲೋಕದ ಬೆಳಕಾಗಿದ್ದೇನೆ ಅಂತ. ಆದ್ರೆ ಈಗ ಅವರು ಲೋಕದಲ್ಲಿಲ್ಲ, ಪರಲೋಕದಲ್ಲಿದ್ದಾರೆ.
There he told his disciples in Matthew chapter 5 and verse 14, you are the light of the world.
ಮತ್ತಾಯ 5ನೇ ಅಧ್ಯಾಯ 14ನೇ ವಚನದಲ್ಲಿ ಯೇಸು ಸ್ವಾಮಿಯು ತನ್ನ ಶಿಷ್ಯಂದರಿಗೆ ಹೇಳಿದ್ದಾರೆ, ನೀವು ಲೋಕದ ಬೆಳಕಾಗಿದ್ದೀರಿ ಎಂಬುದಾಗಿ.
So what's the correct scriptural answer to this question?
ಈ ಒಂದು ಪ್ರಶ್ನೆಗೆ ಸತ್ಯವೇದದ ಉತ್ತರ ಹಾಗಾದ್ರೆ ಏನಾಗಿರುತ್ತದೆ?
Who is the light of the world today?
ಇವತ್ತು ಲೋಕದ ಬೆಳಕು ಯಾರಾಗಿದ್ದಾರೆ?
The answer is we. the disciples of Jesus Christ.
ಉತ್ತರ ಏನಪ್ಪ ಅಂದ್ರೆ ಯೇಸು ಕ್ರಿಸ್ತನ ಶಿಷ್ಯಂದಿರಾದಂತಹ ನಾವುಗಳು.
Now that sounds like an awesome claim.
ಅದು ಒಂದು ಹಕ್ಕನ್ನ ಸಾಧಿಸುವಂತ ಶಬ್ದದ ರೀತಿಯಲ್ಲಿ ತೋರುತ್ತದೆ.
But that's exactly what Jesus said.
ಅದನ್ನೇ ಯೇಸು ಸ್ವಾಮಿಯು ಹೇಳಿದ್ದು.
Sometimes we got to change our way of thinking and make it more in line with scripture.
ಕೆಲವೊಮ್ಮೆ ನಾವು ನಮ್ಮ ಯೋಚನಾ ಲಹರಿಯನ್ನ ಬದಲಿಸಿಕೊಂಡು ಸತ್ಯವೇದವು ಯೋಚಿಸುವ ರೀತಿಯಲ್ಲಿ ಯೋಚಿಸಬೇಕು ನಾವು.
What does it mean that we are the light of the world?
ಲೋಕದ ಬೆಳಕಾಗಿದ್ದೇವೆ ನಾವು ಎಂಬುದರ ಅರ್ಥ ಏನು?
The Bible says in John chapter 1 in verse 4, in Jesus Christ was life and the life was the light of men.
ಯೋಹಾನ 1ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಯೇಸುವಿನಲ್ಲಿ ಜೀವವಿತ್ತು ಮತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಎಂಬುದಾಗಿ.
The world is full of darkness. It's ruled by the prince of darkness, Satan.
ಲೋಕವು ಕತ್ತಲೆಯಿಂದ ತುಂಬಲ್ಪಟ್ಟಿದೆ ಮತ್ತು ಕತ್ತಲೆಗೆ ರಾಜನಾದಂತಹ ಸೈತಾನನು ಈ ಲೋಕವನ್ನ ಆಳುತ್ತಿದ್ದಾನೆ ಎಂಬುದಾಗಿ.
And in the midst of this darkness, God wants a light to shine for him.
ಈ ಒಂದು ಕತ್ತಲೆಯ ಮಧ್ಯದಲ್ಲಿ ತನಗಾಗಿ ಪ್ರಜ್ವಲಿಸುವಂತ ಬೆಳಕನ್ನ ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ.
Do you think the people in the world can see the life of Jesus? In Jesus himself.
ಈ ಲೋಕದ ಜನರು ಯೇಸುವಿನಲ್ಲಿ ಯೇಸುವಿನ ಜೀವಿತವನ್ನ ನೋಡಲಿಕ್ಕೆ ಸಾಧ್ಯನಾ?
No, he's in heaven, they cannot see him.
ಇಲ್ಲ, ಯೇಸು ಸ್ವಾಮಿ ಪರಲೋಕದಲ್ಲಿ ಇರೋದ್ರಿಂದ ಆತನನ್ನ ಜನರು ನೋಡ್ಲಿಕ್ಕೆ ಆಗೋದಿಲ್ಲ.
Where can they see it then?
ಹಾಗಾದ್ರೆ ಆ ಬೆಳಕನ್ನ ಜನರು ಎಲ್ಲಿ ನೋಡಬೇಕು?
They have to see it in you and me as disciples of Jesus Christ.
ಯೇಸು ಕ್ರಿಸ್ತನ ಶಿಷ್ಯಂದಿರಾದಂತ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಆ ಬೆಳಕನ್ನ ಜನರು ನೋಡಬೇಕು.
If they don't see it in us, they'll never see it anywhere.
ಆ ಬೆಳಕನ್ನ ಅವರು ನಮ್ಮಲ್ಲಿ ನೋಡ್ಲಿಲ್ಲ ಅಂದ್ರೆ ಅವರು ಎಲ್ಲಿಯೂ ಕೂಡ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ.
ಇಟ್ಸ್ ಇನ್ ಅಸ್, ಇನ್ ದ ವೇ ದೇ ಸೀ ಅಸ್ ರಿಯಾಕ್ಟ್ ಇನ್ ಡಿಫ್ರೆಂಟ್ ಸಿಚುವೇಶನ್ಸ್ ಅಂಡ್ ಬಿಹೇವ್, ಇನ್ ದ ವೇ ದೇ ಸೀ ಅಸ್ ಹ್ಯಾಂಡ್ಲಿಂಗ್ ಮನಿ ಅಂಡ್ ಟಾಕಿಂಗ್ ಟು ಪೀಪಲ್ ಅಂಡ್ ಬಿಹೇವಿಂಗ್ ದೇರ್, ಪೀಪಲ್ ಸೀ ವೆದರ್ ದ ಲೈಫ್ ಆಫ್ ಜೀಸಸ್ is being manifested or not.
ನಾವು ಎದುರಿಸುವಂತ ಬೇರೆ ಬೇರೆ ಪರಿಸ್ಥಿತಿಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತೇವೆ ಮತ್ತು ಅದಕ್ಕೆ ಹೇಗೆ ವರ್ತಿಸುತ್ತೇವೆ ಮತ್ತು ಹಣವನ್ನ ಹೇಗೆ ನಾವು ನಿರ್ವಹಣೆ ಮಾಡುತ್ತೇವೆ, ಜನರೊಟ್ಟಿಗೆ ಹೇಗೆ ಮಾತನಾಡುತ್ತೇವೆ ಮತ್ತು ಅವರೊಟ್ಟಿಗೆ ಹೇಗೆ ವರ್ತನೆಯನ್ನ ಮಾಡುತ್ತೇವೆ ಎಂಬುವಂತದ್ದನ್ನ ಜನರು ನೋಡಿ ಯೇಸುವಿನ ಜೀವಿತವು ನಮ್ಮೊಳಗೆ ಇದೆ ಎಂಬುದನ್ನ ಅಥವಾ ಇಲ್ಲ ಎಂಬುದನ್ನ ಗಮನಿಸುತ್ತಾರೆ.
The life of Jesus is manifested in our mortal flesh.
ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಕರ್ತನಾದ ಯೇಸುವಿನ ಮರಣವನ್ನು ನಾವು ಯಾವಾಗಲೂ ದೇಹದಲ್ಲಿ ಹೋರುತ್ತಾ ಇದ್ದೇವೆ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ.
And in other words, here is a life coming forth from us, from which come forth certain works.
ಮತ್ತೊಂದು ಪದದಲ್ಲಿ ಜೀವವು ನಮ್ಮಿಂದ ಹೊರಬರುತ್ತದೆ, ಇದರಿಂದ ನಿಶ್ಚಿತ ಕಾರ್ಯಗಳು ಹೊರಹೊಮ್ಮುತ್ತದೆ.
You know the difference between taking a tumbler, a glass of water, and pouring out the water, and where the glass is being filled by a jug, and it overflowing with water.
ಒಂದು ಲೋಟ ನೀರನ್ನು ತೆಗೆದುಕೊಂಡು ಆ ನೀರನ್ನು ಸುರಿಯುವುದಕ್ಕೂ ಅದೇ ಲೋಟವು ಜಗ್ನ ಮೂಲಕ ನೀರಿನಿಂದ ತುಂಬಿಸಲ್ಪಟ್ಟು ತುಂಬಿ ಹರಿಯುತ್ತಿರುವುದಕ್ಕೂ ಇರುವ ವ್ಯತ್ಯಾಸವನ್ನ ನೀವು ಅರಿತಿದ್ದೀರಿ.
There is a difference.
ಇಲ್ಲಿ ವ್ಯತ್ಯಾಸವಿದೆ.
A glass pouring out water and a glass overflowing with water.
ಲೋಟವು ನೀರನ್ನ ಸುರಿಸುತ್ತಿರುತ್ತದೆ ಮತ್ತು ಲೋಟದಿಂದ ನೀರು ತುಂಬಿ ಹರಿಯುತ್ತಿರುತ್ತದೆ. ಇದಕ್ಕೆ ಬಹಳಷ್ಟು ವ್ಯತ್ಯಾಸವಿದೆ.
What is the difference in its application to our life?
ಇದು ಏನ್ ವ್ಯತ್ಯಾಸ ಇದೆ? ಇದು ನಮ್ಮ ಜೀವಿತಕ್ಕೆ ಅನ್ವಯಿಸುವಂತದ್ದು.
Is your service for the Lord something you're pouring out?
ಕರ್ತನಿಗೆ ನೀವು ಮಾಡುವಂತ ಸೇವೆಯು ಏನನ್ನೋ ಸುರಿಯುವಂತೆ ಇದೆಯಾ?
Or is it the overflow that comes out of your life because you're filled with the life of Jesus?
ಯೇಸುವಿನ ಜೀವಿತದಿಂದ ನೀವು ತುಂಬಿಸಲ್ಪಟ್ಟವರಾಗಿದ್ದು ನಿಮ್ಮಲ್ಲಿನ ಆ ಜೀವಿತದ ಮೂಲಕ ಹೊರಸೂಸುವಂತದ್ದ.
There's a lot of difference.
ಇಲ್ಲಿ ಬಹಳಷ್ಟು ವ್ಯತ್ಯಾಸವಿದೆ.
Jesus said, if you thirst and believe in him, out of your innermost being will flow rivers of living water.
ಯೇಸು ಸ್ವಾಮಿಯು ಹೇಳಿದ್ದಾರೆ, ನೀವು ನೀರಾಡಿಕೆಯಾಗಿದ್ದರೆ ನನ್ನನ್ನು ನಂಬುವುದಾದರೆ ನಿಮ್ಮ ಒಳಗಿಂದ ಜೀವಕರವಾದ ಹೊಳೆಗಳು ತುಂಬಿ ಹರಿಯುವವು ಎಂಬುದಾಗಿ.
Now what's the difference between a river flowing and a hand pump through which water is pumped out?
ಹೊಳೆಯಿಂದ ಹರಿಯುವಂತ ನೀರಿಗು ಕೈ ಪಂಪ್ನಿಂದ ಎತ್ತುವಂತ ನೀರಿಗೂ ಇರುವ ವ್ಯತ್ಯಾಸವೇನು?
There's a world of difference.
ಇದು ಬಹಳಷ್ಟು ವ್ಯತ್ಯಾಸವಿದೆ.
Many Christians, their service for the Lord could be likened to a hand pump.
ಅನೇಕ ಕ್ರೈಸ್ತರು ಕರ್ತನಿಗೆ ಮಾಡುವಂತ ಸೇವೆಯು ಕೈ ಪಂಪ್ನಿಂದ ಎತ್ತುವ ನೀರಿನ ರೀತಿಯಲ್ಲಿ ಇದೆ.
Yes, some water does come out. Some type of service is there.
ಹೌದು, ಸ್ವಲ್ಪ ನೀರು ಅದರಿಂದ ಬರುತ್ತದೆ. ಅಲ್ಲಿ ಸ್ವಲ್ಪ ಸೇವೆಯನ್ನು ಕೂಡ ಇರುತ್ತೆ.
ಯು ಪಂಪ್ ಅಂಡ್ ಪಂಪ್ ಅಂಡ್ ಪಂಪ್ ಅಂಡ್ ಪಂಪ್ ಅಂಡ್ ಸಮ್ ವಾಟರ್ ಕಮ್ಸ್ ಔಟ್.
ನೀವು ನೀರನ್ನ ಕಷ್ಟಪಟ್ಟು ಎತ್ತಿರ, ಅಲ್ಲಿ ಸ್ವಲ್ಪ ನೀರು ಬರುತ್ತೆ.
ಬಟ್ ಇನ್ ದ ಕೇಸ್ ಆಫ್ ಜೀಸಸ್ ಹಿಸ್ ಸರ್ವಿಸ್ ಫಾರ್ ಹಿಸ್ ಫಾದರ್ ವಾಸ್ ನಾಟ್ ಲೈಕ್ ದಟ್.
ಆದರೆ ಯೇಸುವಿನ ಪ್ರಕರಣದಲ್ಲಿ ಯೇಸು ತನ್ನ ತಂದೆಗೆ ಮಾಡಿದಂತ ಸೇವೆಯು ಈ ರೀತಿಯಾಗಿರಲಿಲ್ಲ.
ಇನ್ ದ ಕೇಸ್ ಆಫ್ ಅ ಸ್ಪಿರಿಚುವಲ್ ಕ್ರಿಶ್ಚಿಯನ್ ಹಿಸ್ ಸರ್ವಿಸ್ ಫಾರ್ ಹಿಸ್ ಫಾದರ್ ಅಂಡ್ ಫಾರ್ ದ ಲಾರ್ಡ್ ಇಸ್ ನಾಟ್ ಲೈಕ್ ದಟ್.
ಆತ್ಮಿಕ ಕ್ರೈಸ್ತನ ಒಂದು ಪ್ರಕರಣದಲ್ಲಿ ಸಹ ಇದೇ ರೀತಿಯಾಗಿರೋದಿಲ್ಲ. ಆತ್ಮಿಕ ಕ್ರೈಸ್ತನು ತಂದೆಗೆ ಮತ್ತು ದೇವರಿಗೆ ಮಾಡುವಂತಹ ಸೇವೆಯು ಈ ರೀತಿಯಾಗಿರೋದಿಲ್ಲ.
ಇಟ್ ಇಸ್ ಎನ್ ಓವರ್ ಫ್ಲೋ.
ಅದು ತುಂಬಿ ಹರಿಯುತ್ತಿರುತ್ತದೆ.
ಇಟ್ಸ್ ನಾಟ್ ಸಮಥಿಂಗ್ ಪೋರ್ಡ್ ಔಟ್ ಆರ್ ಪಂಪ್ಡ್ ಔಟ್. ಇಟ್ಸ್ ಎನ್ ಓವರ್ ಫ್ಲೋ.
ಅದು ಸುರಿಯುವಂತದ್ದು ಅಥವಾ ನೀರನ್ನು ಕಷ್ಟಪಟ್ಟು ಎತ್ತುವಂತದ್ದಲ್ಲ, ಅದು ತುಂಬಿ ಹರಿಯುವಂತದ್ದಾಗಿದೆ.
ಬಿಕಾಸ್ ಹಿಸ್ ಲೈಫ್ ಇಸ್ ಫಿಲ್ಡ್ ವಿತ್ ದ ಲೈಫ್ ಆಫ್ ಜೀಸಸ್.
ಯಾಕೆಂದರೆ ಆತನ ಜೀವಿತವು ಯೇಸುವಿನ ಜೀವಿತದಿಂದ ತುಂಬಿಸಲ್ಪಟ್ಟಿರುತ್ತದೆ.
ಸೊ ಹೌ ಕ್ಯಾನ್ ವಿ ಕಮ್ ಟು ದಿಸ್ ಲೈಫ್?
ಈ ಒಂದು ಜೀವಿತಕ್ಕೆ ನಾವು ಹೇಗೆ ಬರಬೇಕು?
ಓನ್ಲಿ ಇಫ್ ವಿ ಬೇರ್ ದ ಡೈಯಿಂಗ್ ಆಫ್ ಜೀಸಸ್, ಟೇಕ್ ಅಪ್ ದ ಕ್ರಾಸ್ ಡೈಲಿ.
ಯೇಸುವಿನ ಜೀವಿತವನ್ನ ನಮ್ಮಲ್ಲಿ ಹೋರುವಾಗ ಮಾತ್ರ, ಅಂದರೆ ಪ್ರತಿನಿತ್ಯ ಶಿಲುಬೆಯನ್ನ ಹೋರುವಾಗ ಮಾತ್ರ.
ಇಫ್ ಐ ಡೋಂಟ್ ಟೇಕ್ ಅಪ್ ದ ಕ್ರಾಸ್ ಡೈಲಿ, ದ ಲೈಫ್ ಇಸ್ ನಾಟ್ ಗೋಯಿಂಗ್ ಟು ಫ್ಲೋ ಔಟ್ ಫ್ರಮ್ ವಿದಿನ್.
ನಾವು ಪ್ರತಿನಿತ್ಯ ಶಿಲುಬೆಯನ್ನ ಹೋರಲಿಲ್ಲ ಅಂದ್ರೆ ಯೇಸುವಿನ ಜೀವಿತವು ನನ್ನ ಮೂಲಕ ಹೊರಹೊಮ್ಮೋದಿಲ್ಲ.
ಲೆಟ್ ಮೀ ಗಿವ್ ಯು ಅ ಪ್ರಾಕ್ಟಿಕಲ್ ಎಕ್ಸಾಂಪಲ್.
ನಿಮಗೊಂದು ಪ್ರಾಯೋಗಿಕವಾದ ಉದಾಹರಣೆಯನ್ನ ಕೊಡಬಯಸ್ತೇನೆ.
ಇಫ್ ವಿ ಮಿಯರ್ಲಿ ಕಂಟ್ರೋಲ್ ಅವರ್ ಟಂಗ್ಸ್ ಫ್ರಮ್ ಸ್ಪೀಕಿಂಗ್ ಆಂಗ್ರಿಲಿ ಆರ್ ಅವರ್ ಫೇಸಸ್ ಫ್ರಮ್ ಸ್ಕೌಲಿಂಗ್, ಬಟ್ ವಿ ಆರ್ ಸ್ಟಿಲ್ ಬಾಯ್ಲಿಂಗ್ ವಿತ್ ಆಂಗರ್ ಅಂಡ್ ಇರಿಟೇಷನ್ ಅಗೇನ್ಸ್ಟ್ ಸಂಬಡಿ ಇನ್ಸೈಡ್, ವಾಟ್ ಆರ್ ವಿ ಡೂಯಿಂಗ್?
ನೀವು ಕೋಪದಿಂದ ಮಾತಾಡುವಂತದ್ದರಿಂದ ನಿಮ್ಮ ನಾಲಗೆಯನ್ನ ಕಷ್ಟಪಟ್ಟು ಹಿಡಿದಿಟ್ಕೊಂಡ್ರೆ ಮತ್ತು ಕೋಪವುಳ್ಳಂತ ಮುಖವನ್ನ ಕಷ್ಟಪಟ್ಟು ತೋರಿಸಿಕೊಳ್ಳದ ಹಾಗೆ ಇಟ್ಕೊಂಡ್ರೆ, ಅದರ ಬದಲಾಗಿ ಹೃದಯದಲ್ಲಿ ಅವರ ವಿರುದ್ಧವಾಗಿ ಕುದಿತಿದ್ರೆ, ಕೋಪಗೊಂಡಿದ್ರೆ, ನೀವೇನ್ ಮಾಡ್ತಾ ಇದ್ದೀರಿ ಹಾಗಾದ್ರೆ?
ವೆರ್ ಜಸ್ಟ್ ಪ್ರಾಕ್ಟಿಸಿಂಗ್ ಸೆಲ್ಫ್ ಕಂಟ್ರೋಲ್.
ನೀವು ಸಾತ್ವಿಕತ್ವವನ್ನ ಅಭ್ಯಾಸಿಸ್ತಾ ಇದ್ದೀರಿ ಅಷ್ಟೇ.
ಅಂಡ್ ಎನಿ ಹೀದನ್ ಕುಡ್ ಡೂ ದಟ್.
ಅನ್ಯ ಜನರು ಸಹ ಅದನ್ನ ಮಾಡ್ತಾರೆ.
ಯು ಡೋಂಟ್ ನೀಡ್ ದ ಹೋಲಿ ಸ್ಪಿರಿಟ್.
ನಿಮಗೆ ಪವಿತ್ರಾತ್ಮನ ಅಗತ್ಯತೆ ಇರೋದಿಲ್ಲ ಅದಕ್ಕೆ.
ಯು ಡೋಂಟ್ ನೀಡ್ ಜೀಸಸ್ ಕ್ರೈಸ್ಟ್ ಟು ಡೂ ಅ ವರ್ಕ್ ವಿದಿನ್ ಯು ಟು ಡೂ ದಟ್.
ನೀವು ಅದನ್ನ ಮಾಡಲಿಕ್ಕೆ ಯೇಸು ಸ್ವಾಮಿಯು ನಿಮ್ಮಲ್ಲಿ ಕಾರ್ಯ ಮಾಡಬೇಕಾದಂತ ಅಗತ್ಯತೆ ಇರೋದಿಲ್ಲ.
ಯು ಜಸ್ಟ್ ನೀಡ್ ಟು ಹ್ಯಾವ್ ಅ ಲಾಟ್ ಆಫ್ ಸೆಲ್ಫ್ ಡಿಸಿಪ್ಲಿನ್.
ನಿಮಗೆ ಕೇವಲ ಏನ್ ಬೇಕಾಗಿರುತ್ತಂತಂದ್ರೆ ಸ್ವಯಂ ಶಿಸ್ತುಪಡಿಸಿಕೊಳ್ಳುವಿಕೆ ಬೇಕಾಗಿರುತ್ತದೆ.
ದಟ್ಸ್ ನಾಟ್ ವಾಟ್ ಜೀಸಸ್ ಆಫರ್ಸ್ ಅಸ್.
ಯೇಸು ಸ್ವಾಮಿ ನಮಗೆ ಕೊಡಬಯಸುವಂತದ್ದು ಅದಲ್ಲ.
ಇಟ್ಸ್ ಗುಡ್ ಬಟ್ ಇಟ್ಸ್ ನಾಟ್ ದ ಬೆಸ್ಟ್.
ಅದು ಒಳ್ಳೆದು ಆದ್ರೆ ಉತ್ತಮವಾದದ್ದಲ್ಲ.
ದಟ್ಸ್ ಆಲ್ ದಟ್ ದ ಲಾ ಕ್ಯಾನ್ ಪ್ರೊಡ್ಯೂಸ್.
ಅದು ಧರ್ಮಶಾಸ್ತ್ರವು ಕೂಡ ಕೊಡುವಂತದ್ದು.
ಬಟ್ ದ ಹೋಲಿ ಸ್ಪಿರಿಟ್ ಹ್ಯಾಸ್ ಕಮ್ ಟು ಬ್ರಿಂಗ್ ಅ ಡೆತ್ ವಿತಿನ್ ಅಸ್ ಸೋ ದಟ್ ಫ್ರಮ್ ಅಸ್ ವಿಲ್ ಫ್ಲೋ ಫ್ರಮ್ ವಿದಿನ್ ಫ್ರಮ್ ಅವರ್ ಇನ್ನರ್ಮೋಸ್ಟ್ ಬೀಯಿಂಗ್ ವಿಲ್ ಫ್ಲೋ the goodness of Jesus.
ಪವಿತ್ರಾತ್ಮನು ನಮ್ಮ ಅಂತರಾಳಕ್ಕೆ ಹೋಗಿ ಕಾರ್ಯ ಮಾಡಿ ನಮ್ಮ ಮೂಲಕ ಯೇಸುವಿನ ಜೀವಿತವು ಹೊರಹೊಮ್ಮಲಿಕ್ಕೆ ಸಹಾಯ ಮಾಡುತ್ತದೆ.
There will be no boiling and irritation inside.
ನಮ್ಮ ಹೃದಯದಲ್ಲಿ ಯಾವುದೇ ರೀತಿಯ ಕುದಿಯುವಿಕೆ ಅಥವಾ ಒಂದು ರೀತಿ ಒಬ್ಬರ ವಿಷಯವಾಗಿ ಕಷ್ಟಪಡುವಿಕೆ ಇರೋದಿಲ್ಲ.
Now one last characteristic of dead works. Number 10.
ಹತ್ತನೆಯದಾದ ನಿರ್ಜೀವ ಕಾರ್ಯಗಳ ಕೊನೆ ಗುಣಲಕ್ಷಣವನ್ನ ನೋಡಿಕೊಳ್ಳೋಣ.
ಇಸ್ ವರ್ಕ್ಸ್ ದಟ್ ಒರಿಜಿನೇಟ್ ಫ್ರಮ್ ಅವರ್ ಓನ್ ಹ್ಯೂಮನ್ ರೀಸನ್.
ನಮ್ಮ ಮಾನವನ ತರ್ಕದಿಂದ ಮಾಡುವಂತ ಕಾರ್ಯವು ನಿರ್ಜೀವ ಕಾರ್ಯವಾಗಿದೆ.
ವಿ ಸಾ ನಂಬರ್ 9 ವರ್ಕ್ಸ್ ದಟ್ ಆರ್ ಡನ್ ವಿಥೌಟ್ ಬೇರಿಂಗ್ ದ ಕ್ರಾಸ್ ವಿಥೌಟ್ ಡೈಯಿಂಗ್ ಟು ಅವರ್ ಸೆಲ್ಫ್.
ಒಂಬತ್ತನೇದ್ ನಾವು ನೋಡಿಕೊಂಡಿದ್ದೇನೆಂದ್ರೆ ಸ್ವಾರ್ಥಕ್ಕೆ ಸಾಯದೆ ಅಥವಾ ಪ್ರತಿನಿತ್ಯ ಶಿಲುಬೆಯನ್ನು ಹೊರದೇ ಇರುವಂತ ಮತ್ತು ಮಾಡುವಂತ ಕೆಲಸಗಳು ನಿರ್ಜೀವ ಕಾರ್ಯಗಳು ಎಂಬುದಾಗಿ.
ನಂಬರ್ 10 works that originate from our own human reason.
ಹತ್ತನೇದು ಯಾವುದಪ್ಪ ಅಂತಂದ್ರೆ ನಮ್ಮ ಮಾನವರ ತರ್ಕಗಳಿಂದ ಮಾಡುವಂತಹ ಕಾರ್ಯಗಳು ನಿರ್ಜೀವ ಕಾರ್ಯಗಳು ಆಗಿವೆ ಎಂಬುದಾಗಿ.
And perhaps the best example of this would be Martha's service for the Lord in Bethany described in Luke chapter 10.
ಲೂಕ ಹತ್ತನೇ ಅಧ್ಯಾಯದಲ್ಲಿ ವಿವರಿಸಲ್ಪಟ್ಟಂತಹ ಉದಾಹರಣೆಯು ತುಂಬಾ ದೊಡ್ಡ ಉದಾಹರಣೆಯಾಗಿದೆ. ಮಾರ್ಥಳು ಅಲ್ಲಿ ಕರ್ತನಿಗೆ ಮಾಡುವಂತಹ ಸೇವೆಯು ಅಲ್ಲಿ ವಿವರಿಸಲ್ಪಟ್ಟಿದೆ.
ಲೂಕ್ 10 verses 38 to 42 we read that Jesus came to Bethany and Martha served.
ಲೂಕ ಹತ್ತನೇ ಅಧ್ಯಾಯ 38ರಿಂದ 42ನೇ ವಚನದವರೆಗೂ ಹೇಳುವುದೇನೆಂದ್ರೆ ಯೇಸು ಸ್ವಾಮಿ ಅಲ್ಲಿ ಬೆಥನಿಗೆ ಬರ್ತಾರೆ, ಅಲ್ಲಿ ಮಾರ್ಥಳು ಯೇಸು ಸ್ವಾಮಿಗೆ ಸೇವೆ ಮಾಡುವಂತದ್ದನ್ನ ವಿವರಿಸಲ್ಪಟ್ಟಿದೆ.
Isn't that a very good thing to do?
ಇದು ಬಹಳಷ್ಟು ಒಳ್ಳೆ ಕೆಲಸ ಅಲ್ವಾ ಮಾಡೋದಿಕ್ಕೆ?
You know, the Lord and his disciples are hungry. I need to go to the kitchen and produce some food for them.
ಯೇಸು ಸ್ವಾಮಿಯು ಮತ್ತು ಆತನ ಶಿಷ್ಯಂದರು ಬಹಳ ಹಸಿವೆಗೊಂಡಿದ್ರು, ಅವರಿಗಾಗಿ ಆಹಾರವನ್ನ ತಯಾರಿಸುವ ಸಂಬಂಧ ಅಡಿಗೆ ಮನೆಗೆ ಹೋಗಿ ಕಷ್ಟಪಡುವಂತದ್ದು ಒಳ್ಳೇದಲ್ವಾ?
She did that work because She felt that was a good work to do.
ಆಕೆ ಅದನ್ನ ಮಾಡಿದಳು ಯಾಕೆಂದ್ರೆ ಆಕೆ ಅನ್ಕೊಂಡಿದ್ದು ಅದು ಒಳ್ಳೆ ಕಾರ್ಯ ಎಂಬುದಾಗಿ.
But let me read you a verse in 1 Corinthians 4 and verse 2. In the Living Bible it reads like this.
ನಾನು ನಿಮಗೆ 1 ಕೊರಿಂಥ 4ನೇ ಅಧ್ಯಾಯ 2ನೇ ವಚನವನ್ನ ಹೇಳ ಬಯಸ್ತೇನೆ. ಅದು ಲಿವಿಂಗ್ ಬೈಬಲ್ ನಲ್ಲಿ ಈ ರೀತಿಯಾಗಿ ವಿವರಿಸಲ್ಪಟ್ಟಿದೆ.
And it's very sensible.
ಇದು ಒಂದು ಸೂಕ್ಷ್ಮ ವಿಚಾರವಾಗಿದೆ.
The most important thing about a servant is that he does just what his master tells him to.
ಸೇವಕನಿಗೆ ಬಹಳಷ್ಟು ಮುಖ್ಯವಾದ ಸಂಗತಿ ಏನಪ್ಪಾ ಅಂತಂದ್ರೆ ಯಜಮಾನನು ಹೇಳುವಂತ ಕಾರ್ಯವನ್ನ ಮಾಡುವಂತದ್ದು.
Not what he feels like doing it.
ತನಗೆ ಇಷ್ಟ ಬಂದದ್ದನ್ನ ಮಾಡುವಂತದ್ದಲ್ಲ.
You got a servant at home. Or you got a servant in the office, what do you want him to do?
Nimma maneyalli athava kelasa maduvanta staladalli sevakaridre avaru en madbeku anta neevu bayistiri?
Just whatever he feels like, even if it's not evil but good.
Adu kettaddagilla andru kuda olledagidru kuda avarige ishta bandanadanna maadli anta neevu bitbidtira?
Or do you want him to do exactly what you tell him to do?
Athava neevu heliddanna maduvante ಬಯಸ್ತೀರಾ ಅವರಿಂದ?
See, there are very few people who understand this.
ಇದನ್ನ ಕೆಲವು ಮಂದಿ ಮಾತ್ರ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಅರ್ಥ ಮಾಡಿಕೊಳ್ಳುತ್ತಾರೆ.
This is the difference between soulish human service and spiritual service in the will of God.
ಮಾನವನ ಬುದ್ಧಿ ಭಾವನೆಯಿಂದ ಮಾಡುವಂತ ಸೇವೆಗೂ ಮತ್ತು ದೇವರ ಚಿತ್ತದಲ್ಲಿ ಮಾಡುವಂತ ಆತ್ಮೀಕ ಮನುಷ್ಯನ ಸೇವೆಗೂ ನಡುವಿನ ವ್ಯತ್ಯಾಸವು ಇದಾಗಿದೆ.
God's word divides between the soulish and the spiritual. We read in Hebrews 4 and verse 10 and 12.
ದೇವರ ವಾಕ್ಯವು ಪ್ರಾಣ ಆತ್ಮಗಳನ್ನು ವಿಭಾಗಿಸುವಂತದ್ದು ಎಂಬುದಾಗಿ ಹಿಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 10 ಮತ್ತು 12ನೇ ವಚನದಲ್ಲಿ ಹೇಳಲ್ಪಟ್ಟಿದೆ.
Soulish works are dead works.
ಬುದ್ಧಿ ಭಾವನೆಯಿಂದ ಮಾಡುವಂತಹ ಕಾರ್ಯಗಳು ನಿರ್ಜೀವ ಕಾರ್ಯಗಳಾಗಿವೆ.
The works that originate from my own human reason.
ಅದು ನನ್ನ ಸ್ವಂತ ಮಾನವ ತರ್ಕಗಳಿಂದ ಮಾಡಿದಂತದ್ದಾಗಿರುತ್ತದೆ.
There is an amazing verse written about Jesus in John chapter 5 and verse 30 that he never did anything on his own initiative.
ಯೋಹಾನ 5ನೇ ಅಧ್ಯಾಯ 30ನೇ ವಚನದಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಹೇಳಲ್ಪಟ್ಟಿದೆ. ಅದ್ಭುತವಾದ ವಚನ ಅದು. ಅಲ್ಲಿ ಹೇಳೋದೇನೆಂದರೆ ಯೇಸು ತನಗೆ ಇಷ್ಟಕ್ಕನುಸಾರವಾಗಿ ಏನನ್ನೂ ಮಾಡಲಿಲ್ಲ ಎಂಬುದಾಗಿ.
That means he waited to listen to what the Father wanted him to do.
ಯೇಸು ಸ್ವಾಮಿ ಕಾತುರದಿಂದ ಕಾಯ್ತಾ ಇದ್ರು ತನ್ನ ತಂದೆಯು ನನಗೆ ಏನನ್ನ ಮಾಡಲಿಕ್ಕೆ ಹೇಳುತ್ತಾರೆ ಎಂಬುದಾಗಿ.
Not what he felt like doing.
ಯೇಸು ಸ್ವಾಮಿ ತನಗೆ ಇಷ್ಟ ಬಂದಿದ್ದನ್ನ ಮಾಡಲಿಕ್ಕೆ ಬಯಸಲಿಲ್ಲ.
Because Abraham wanted to help God, he produced an Ishmael.
ಯಾಕಂದ್ರೆ ಅಬ್ರಹಾಮನು ದೇವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಇಸ್ಮಾಯೇಲನನ್ನ ಕೊಟ್ಟನು.
Which caused so much confusion.
ಅದು ತುಂಬಾ ಗೊಂದಲಗಳನ್ನ ಸೃಷ್ಟಿ ಮಾಡುವಂತದ್ದು.
If he had listened to God, he wouldn't have done that.
ಅಬ್ರಹಾಮನು ದೇವರಿಗೆ ಕಿವಿಗೊಟ್ಟಿದ್ದರೆ ಅದನ್ನ ಮಾಡ್ತಿರಲಿಲ್ಲ. ಅದನ್ನ
Ishmaels are the dead works many Christians are doing today.
ಇಸ್ಮಾಯೇಲಗಳು ನಿರ್ಜೀವ ಕಾರ್ಯಗಳಾಗಿವೆ. ಅನೇಕ ಕ್ರೈಸ್ತರು ಇಂದು ಅದನ್ನೇ ಮಾಡುತ್ತಾ ಇದ್ದಾರೆ.
Sincere, wanting to help God, but without seeking the will of God.
ದೇವರ ಚಿತ್ತವನ್ನ ಹುಡುಕದೆ ಪ್ರಾಮಾಣಿಕವಾಗಿ ದೇವರಿಗೆ ಸಹಾಯ ಮಾಡುವಂತದ್ದನ್ನ ಬಯಸುವುದು.
Now what shall we do? Shall we sit back and do nothing?
ಹಾಗಾದ್ರೆ ನಾವೇನ್ ಮಾಡಬೇಕು? ಹಿಂದ್ಗಡೆ ಕೂತ್ಕೊಂಡು ಸುಮ್ಮನೆ ಏನು ಮಾಡದೇ ಇರೋ ಹಾಗಿರ್ಬೇಕಾ?
On the contrary, let us seek God.
ಅದರ ತದ್ವಿರುದ್ಧವಾಗಿ ನಾವು ದೇವರನ್ನ ಹುಡುಕಬೇಕು.
If we love him, it doesn't matter if we make mistakes.
ನೀವು ಆತನನ್ನ ಪ್ರೀತಿಸುವುದಾದರೆ ನೀವು ತಪ್ಪುಗಳನ್ನ ಮಾಡಿದರೂ ಪರವಾಗಿಲ್ಲ.
We can come forth to doing spiritual works for the glory of God.
ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ ಆತ್ಮಿಕ ಕಾರ್ಯಗಳನ್ನ ಮಾಡುವುದರಲ್ಲಿ ನಾವು ಮುಂದೆ ಸಾಗೋಣ. ಆಮೆನ್.